in Luke chapter 11
luka 11ne adhyayadalli
Jesus uses the eye, the human eye, as an example, as a picture of the conscience.
Yesu swamiyu alli manasakshiya chitranavannagi manushyana kannannu udaharaneyannagi balasikondiddare.
The eye is to the body what conscience is to the heart.
ಕಣ್ಣು ಶರೀರಕ್ಕೆ ಮನಸ್ಸಾಕ್ಷಿಯು ಹೃದಯಕ್ಕೆ ಸಂಬಂಧಿಸಿದೆ.
Please remember this.
ದಯಮಾಡಿ ಇದನ್ನು ನೆನಪಿಡ್ರಿ.
Your conscience is the eye of your heart.
ಮನಸ್ಸಾಕ್ಷಿಯು ನಿಮ್ಮ ಹೃದಯದ ಕಣ್ಣಾಗಿದೆ.
If you want to know what it is to be blind, just shut your eyes.
ಕುರುಡುತನ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗಬೇಕಾ, ನಿಮ್ಮ ಕಣ್ಣನ್ನ ಮುಚ್ಚಿಕೊಳ್ಳ್ರಿ ಸಾಕು.
That's what it means to be blind.
ಅದೇ ಕುರುಡುತನದ ಅರ್ಥವಾಗಿದೆ.
You can't see a thing around you.
ಆಗ ನೀವು ನಿಮ್ಮ ಸುತ್ತ ಇರುವಂತ ಸಂಗತಿಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ.
You can imagine this wall is black. And you may be absolutely sincere.
ಗೋಡೆಯನ್ನ ಕಪ್ಪು ಅಂತ ನೀವು ಕಲ್ಪಿಸಿಕೊಳ್ಳಬಹುದು, ಅದರಲ್ಲಿ ನೀವು ಪ್ರಾಮಾಣಿಕರಾಗಿರಬಹುದು.
Totally sincere and totally wrong.
ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ಸಂಪೂರ್ಣ ತಪ್ಪಾಗಿರುವಂತದ್ದು ಅಲ್ಲಿ.
That's what blindness causes.
ಅದೇ ಕುರುಡುತನದ ಅರ್ಥ.
I've had people argue with me about scripture.
ಸತ್ಯವೇದದ ವಚನಗಳ ಕುರಿತಾಗಿ ಜನರು ನನ್ನೊಟ್ಟಿಗೆ ವಾಗ್ವಾದಕ್ಕೆ ಇಳಿಯಲು ಬರ್ತಾರೆ.
Usually some small unimportant thing.
ಸಾಮಾನ್ಯವಾಗಿ ಕೆಲವು ಪ್ರಮುಖವಲ್ಲದಂತ ಸಂಗತಿಗಳು. ನಾನು ಹೇಳ್ತೀನಿ ಕೇಳಿಸ್ಕೋ ಸ್ವಲ್ಪ, ನೀನು ನಿನ್ನ ಜೀವಿತದಲ್ಲಿ ಪಾಪದ ಮೇಲೆ ಜಯವನ್ನ ಗಳಿಸಿದ್ದೀಯಾ ಅಂತ ಕೇಳ್ತೀನಿ ನಾನು. ಅವರಿಲ್ಲ ಅಂತ ಹೇಳ್ತಾರೆ.
What in the world are you arguing about all these little things, about some inconsistency they think they see in scripture and all these things?
ನಾನು ಹೇಳ್ತೀನಿ ಅವರಿಗೆ, ಈ ಒಂದು ಸಣ್ಣ ಸಣ್ಣ ವಿಷಯಗಳ ಕುರಿತಾಗಿ ಲೋಕದಲ್ಲಿ ಯಾಕೆ ವಾಗ್ವಾದ ಮಾಡ್ತೀರಿ ಹಾಗಾದ್ರೆ ಅಂತ. ಅವ್ರು ಯಾವ್ದ್ರ ಬಗ್ಗೆ ವಾಗ್ವಾದ ಮಾಡ್ತಾರಪ್ಪ ಅಂದ್ರೆ, ವಾಕ್ಯಗಳಲ್ಲಿ ಅವರು ಯೋಚನೆ ಮಾಡ್ತಾರೆ ಕೆಲವೊಂದನ್ನ ಅಸಂಜಸ ಅಂತ. ನೋಡ್ರಿ, ಸೈತಾನನು ಜನರನ್ನ ಎಂತೆಂತ ಸಂಗತಿಗಳಲ್ಲಿ ತೊಡಗುವಂತೆ ಮಾಡಿಬಿಡ್ತಾನೆ, ಅದರಿಂದ ಅವರು ಮುಖ್ಯವಾದಂತ ವಿಷಯಗಳನ್ನ ತಪ್ಪಿಸಿಕೊಂಡು ಬಿಡ್ತಾರೆ. ಇದು ನಿಜಕ್ಕೂ ದುಃಖಕರ ವಿಷಯ.
By the time you got there, you forgot what you went there for.
ನಿಮಗೆ ಯಾವತ್ತಾದ್ರೂ ಈ ತರ ಆಗಿದನಾ, ಒಂದು ಅಂಗಡಿಗೆ ಹೋಗ್ತೀರಿ ಆದ್ರೆ ಏನಕ್ಕಾಗಿ ಬಂದಿದ್ದೀರಿ, ಏನ್ ತರಲು ಅಂತ ಮರ್ತ್ ಬಿಡ್ತೀರಿ.
Things like that when a lot of people read the Bible.
ಅನೇಕ ಜನರು ಸತ್ಯವೇದವನ್ನ ಓದುವಾಗ ಈ ರೀತಿಯಾಗಿರುತ್ತೆ.
What's it meant for? Is it to find out some old lot of things which are not going to help me in my Christian life?
ಏನು ಇದರ ಅರ್ಥ? ನನ್ನ ಕ್ರೈಸ್ತ ಜೀವನಕ್ಕೆ ಸಹಾಯಕ್ಕೆ ಬರದಂತ ಸಂಗತಿಗಳನ್ನ ಕಂಡುಕೊಳ್ಳುವಂತದ್ದು ಹಾಗಾದ್ರೆ.
Sometimes people ask me a question about some obscure Old Testament verse and I say, is that going to help you to live a godly life now?
ಜನರು ನನಗೆ ಕೆಲವೊಮ್ಮೆ ಹಳೆ ಒಡಂಬಡಿಕೆಯಲ್ಲಿನ ಅಸ್ಪಷ್ಟವಾದ ವಚನದ ಬಗ್ಗೆ ಬಂದು ಕೇಳುತ್ತಾರೆ. ನಾನು ಅವರಿಗೆ ಕೇಳ್ತೀನಾಗ, ಇದು ನಿಮಗೆ ಸಹಾಯ ಮಾಡುತ್ತಾ ದೈವಿಕ ಜೀವಿತವನ್ನ ನಡೆಸಲು ಅಂತ? ಇಲ್ಲ ಅಲ್ವಾ?
Then that's not primary. You can search the answer for that some other time, but primarily let's look for that what's primary.
ಹಾಗಾಗಿ ಅದು ಪ್ರಾಥಮಿಕವಲ್ಲ, ಅದರ ವಚನದ ಅರ್ಥ ಬೇರೆ ಸಮಯದಲ್ಲಿ ನೀವು ತಿಳ್ಕೊಳ್ರಿ. ಈಗ ಯಾವುದು ಪ್ರಾಥಮಿಕ ಆಗಿದೆಯಲ್ಲ ಅದನ್ನ ನೋಡಿಕೊಳ್ಳ್ರಿ ಮೊದಲು ಎಂಬುದಾಗಿ ಹೇಳ್ತೀನಿ ನಾನು.
The devil has got Christians occupied with minor things.
ಕ್ರೈಸ್ತರು ಸಣ್ಣ ಸಣ್ಣ ಸಂಗತಿಗಳಲ್ಲಿ ತೊಡಗಿರುವಂತೆ ಸೈತಾನನು ಅವರನ್ನ ಮಾಡಿಬಿಡ್ತಾನೆ, ಅಂದ್ರೆ ಹಿಡಿತದಲ್ಲಿ ಇಟ್ಕೊಳ್ತಾನೆ.
They major on minors.
ಅವರಿಗೆ ಪ್ರಮುಖವಾದಂತ ವಿಷಯಗಳು ಚಿಕ್ಕ ವಿಷಯಗಳಾಗಿರ್ತವೆ ಯಾವಾಗಲೂ.
Your eye is one of the most important parts of your body.
ನಿಮ್ಮ ದೇಹದ ಬಹಳ ಪ್ರಮುಖವಾದಂತ ಭಾಗ ಕಣ್ಣಾಗಿದೆ.
Of your external body. More important than your fingers and toes and all the parts of your external body, your eyes is one of the most important.
ನಿಮ್ಮ ಹೊರಗಿನ ದೇಹದ ಹೆಬ್ಬೆಟ್ಟುಗಳಾಗಬಹುದು, ಬೆರಳುಗಳಾಗಬಹುದು, ಇದೆಲ್ಲಕ್ಕಿಂತ ಬಹಳ ಪ್ರಮುಖವಾದ ಭಾಗ ನಿಮ್ಮ ದೇಹದಲ್ಲಿ ಕಣ್ಣು ಆಗಿದೆ.
And Jesus used the example of the eye here in Luke chapter 11 and verse 34. Luke 11
34. ಲೂಕ 11ನೇ ಅಧ್ಯಾಯ 34ನೇ ವಚನದಲ್ಲಿ ಯೇಸು ಸ್ವಾಮಿಯು ಕಣ್ಣಿನ ಉದಾಹರಣೆಯನ್ನ ಈ ರೀತಿಯಾಗಿ ಬಳಸಿದ್ದಾರೆ. ಯೇಸು ಇಲ್ಲಿ ಹೇಳಿದ್ದಾರೆ, ಕಣ್ಣು ನಿಮ್ಮ ಶರೀರದ ಬೆಳಕಾಗಿದೆ ಅಂತ.
When your eye is clear, that is when your conscience is clear.
ನಿಮ್ಮ ಕಣ್ಣು ಶುದ್ಧವಾಗಿದ್ದರೆ, ಅಂದರೆ ನಿಮ್ಮ ಮನಸ್ಸಾಕ್ಷಿಯು ಶುದ್ಧವಾಗಿದ್ದರೆ,
your whole body is full of light, your whole heart is full of light.
ಆಗ ನಿಮ್ಮ ಶರೀರವೆಲ್ಲವೂ ತುಂಬಾ ಬೆಳಕಾಗಿರುತ್ತದೆ ಮತ್ತು ನಿಮ್ಮ ಹೃದಯವೂ ಕೂಡ ತುಂಬಾ ಬೆಳಕಾಗಿರುತ್ತದೆ.
You know what that is? When people get what they call cataract.
ನಿಮಗೆ ಗೊತ್ತಿದೆ ಅಲ್ವಾ, ಜನರು ಕಣ್ಣಿನ ಪೊರೆಯನ್ನ ಹೊಂದಿರುತ್ತಾರೆ.
The vision becomes dimmer and dimmer and they can't see so clearly, they can't read. And you become gradually blind and you can't recognize people.
ಅವರ ದೃಷ್ಟಿಯು ಮಂದವಾಗುತ್ತಾ ಹೋಗುತ್ತದೆ, ಅವರು ಸರಿಯಾಗಿ ಓದಲಾಗುವುದಿಲ್ಲ, ನೋಡಲಾಗುವುದಿಲ್ಲ, ಕುರುಡಾಗ್ತಾ ಹೋಗ್ತಾರೆ. ನಂತರ ಅವರು ಜನರನ್ನು ಗ್ರಹಿಸಿಕೊಳ್ಳುವುದು ಕಷ್ಟ ಆಗ್ತದೆ ನೋಡುವುದರಿಂದ.
They just sort of seem to have a vague light they can see. A lot of people, their Christianity is like that. They can't see in sharp focus.
ಅವರು ಅಸ್ಪಷ್ಟವಾದ ಬೆಳಕಿನ ದೃಷ್ಟಿಯನ್ನು ಹೊಂದ್ಕೊಂಡಿರ್ತಾರಷ್ಟೇ. ಕ್ರೈಸ್ತತ್ವವು ಕೂಡ ಇವತ್ತು ಅದೇ ರೀತಿಯಾಗಿದೆ. ಅವರು ತೀಕ್ಷ್ಣವಾದ ಗಮನವನ್ನು ಕೊಟ್ಟು ನೋಡುತ್ತಿರುವುದಿಲ್ಲ.
You know, they can't read something there at a distance.
ಅವರು ದೂರದಿಂದ ಏನನ್ನು ಓದಲು ಆಗುವುದಿಲ್ಲ.
They are blind.
ಅವರು ಕುರುಡರಾಗಿದ್ದಾರೆ.
They don't see the seriousness of that.
ಅವರು ಅದರ ಗಂಭೀರತೆಯನ್ನು ನೋಡುವವರಾಗಿರುವುದಿಲ್ಲ.
Think if there's a warning on the road. And you're driving your scooter down that road saying there's a great danger, some pit in front of you and you can't read it. You just fall into the pit and have an accident.
ನೀವು ಸ್ಕೂಟರ್ ಓಡಿಸುವಾಗ ನಿಮ್ಮ ಎದುರುಗಡೆ ಒಂದು ಎಚ್ಚರಿಕೆಯ ಬೋರ್ಡ್ ಅನ್ನು ಹಾಕಿರ್ತಾರೆ, ಮುಂದೆ ಅಪಾಯ ಇದೆ ಅಂತ. ನೀವು ಅದನ್ನ ನೋಡ್ಲಿಲ್ಲ, ಹಾಗೆ ಹೋಗ್ಬಿಟ್ರಿ ಅಂದ್ರೆ ಒಂದು ದೊಡ್ಡ ಗುಂಡಿಯಲ್ಲಿ ಬೀಳುವಂತ ಸಂಭವ ಇರುತ್ತೆ.
Because your vision was not clear.
ಯಾಕಂದ್ರೆ ನಿಮ್ಮ ದೃಷ್ಟಿಯು ಅಷ್ಟು ಸ್ಪಷ್ಟತೆಯಿಂದ ಕೂಡಿರುವುದಿಲ್ಲ.
Here's a warning sign on life's pathway.
ಇಲ್ಲಿ ಒಂದು ಜೀವದ ಮಾರ್ಗದಲ್ಲಿ ಎಚ್ಚರಿಕೆಯ ಒಂದು ಚಿಹ್ನೆ ಇದೆ.
Where Jesus says, if you lust with your eyes after a woman,
ಇಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ, ನಿಮ್ಮ ಕಣ್ಣಿನಿಂದ ಒಬ್ಬ ಸ್ತ್ರೀಯನ್ನ ಮೋಹಿಸುವಾಗ,
pluck out your eyes, better for you to lose one eye than to go to hell.
ನಿಮ್ಮ ಕಣ್ಣನ್ನ ಕಿತ್ತು ಹಾಕ್ರಿ, ನೀವು ನರಕಕ್ಕೆ ಹೋಗುವುದಕ್ಕಿಂತ ಒಂದು ಕಣ್ಣನ್ನ ಕಳೆದುಕೊಳ್ಳುವುದು ಎಷ್ಟೋ ವಾಸಿ.
You can't read it. Now I can't see what it is and you keep going and you end up in hell.
ನೀವು ಅದನ್ನ ಓದಲು ಆಗುವುದಿಲ್ಲ, ನೀವು ಅದನ್ನ ಓದಲು ಆಗುತ್ತಿಲ್ಲ ಅಂತ ಹೇಳ್ತೀರಿ, ಹಾಗೆ ಮುಂದಕ್ಕೆ ಹೋಗ್ತೀರಿ, ನರಕದಲ್ಲಿ ಕೊನೆಗೆ ಹೋಗಿ ಬೀಳುತ್ತೀರಿ.
See the danger of having bad vision.
ಕೆಟ್ಟ ದೃಷ್ಟಿ ಹೊಂದಿರುವುದರಿಂದ ಆಗುವಂತ ಅಪಾಯ ನೋಡಿದ್ರ,
it's written in the Bible.
ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ.
It's written in Matthew chapter 5.
ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ.
I mean, even if you read only the New Testament, you don't have to go 5 pages before you reach it. Is there?
ನೀವು ಒಂದು ವೇಳೆ ಹೊಸ ಒಡಂಬಡಿಕೆ ಮಾತ್ರ ಓದೋದಾದ್ರೂ ಕೂಡ 5 ಹಾಳೆ ತನಕ ಹೋಗುವ ಅವಶ್ಯಕತೆ ಇಲ್ಲ, ಅದನ್ನ ತಲುಪುವ ಮುಂಚೆ ಅಲ್ಲೇ ಇದೆ ಅದು.
I don't think any of you sitting here can say you missed it.
ನೀವು ಅದನ್ನ ತಪ್ಪಿಸಿಕೊಂಡಿದ್ದೀರಿ ಅಂತ ನಿಮ್ಮಲ್ಲಿ ಯಾರೂ ಕೂಡ ಹೇಳೋದಿಲ್ಲ ಅಂತ ನಾನು ಯೋಚಿಸುತ್ತೇನೆ.
And you've heard it many times on this pulpit.
ನೀವು ಅದನ್ನ ಓದಿದ್ದೀರಿ, ಈ ಒಂದು ವೇದಿಕೆಯಿಂದ ಬಹಳಷ್ಟು ಬಾರಿ ಕೇಳಿಸಿಕೊಂಡಿದ್ದೀರಿ ಕೂಡ ಅದನ್ನ.
How seriously have you taken that?
ಹಾಗಿದ್ದಲ್ಲಿ ಈ ಒಂದು ಎಚ್ಚರಿಕೆಯನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ ನೀವು?
How seriously did you take a warning on the road?
ಈ ಒಂದು ರಸ್ತೆಯಲ್ಲಿರುವಂತಹ ಎಚ್ಚರಿಕೆಯ ಬೋರ್ಡ್ ಅನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತೀರಲ್ವಾ ನೀವು?
Your eye is very important.
ನಿಮ್ಮ ಕಣ್ಣು ಬೆಳಕಾಗಿದೆ, ನಿಮ್ಮ ಕಣ್ಣು ಬಹಳ ಪ್ರಮುಖವಾದ ಭಾಗವಾಗಿದೆ.
When your eye is clear,
ನಿಮ್ಮ ಕಣ್ಣು ಶುದ್ಧವಾಗಿದ್ದಲ್ಲಿ,
the light everywhere comes inside your body.
ನಿಮ್ಮ ದೇಹದ ಒಳಗಡೆ ಎಲ್ಲಾ ಕಡೆಯೂ ಬೆಳಕು ಬರುತ್ತದೆ.
You can distinguish colors.
ನೀವು ಬಣ್ಣಗಳನ್ನು ಪ್ರತ್ಯೇಕಿಸಬಹುದು.
That's white, that's black.
ಅದು ಬಿಳುಪು, ಅದು ಕಪ್ಪು.
That's pure, that's sinful.
ಅದು ಪಾಪವುಳ್ಳದ್ದು, ಅದು ಶುದ್ಧವುಳ್ಳದ್ದು ಎಂಬುದಾಗಿ.
When your eye is not good, you're color blind. You don't know which is black and which is white. You don't know what is sinful and what is holy.
ನಿಮ್ಮ ಕಣ್ಣು ಸರಿಯಾಗಿಲ್ಲ ಅಂದ್ರೆ ಯಾವುದು ಕಪ್ಪು ಯಾವುದು ಬಿಳುಪು ಗೊತ್ತಾಗೋದಿಲ್ಲ ಬಣ್ಣವನ್ನ ಪ್ರತ್ಯೇಕಿಸುವಂತದ್ದರಲ್ಲಿ, ಮತ್ತು ಯಾವುದು ಪವಿತ್ರವಾದದ್ದು ಯಾವುದು ಪಾಪ ಉಳ್ಳದ್ದು ಕೂಡ ಗೊತ್ತಾಗುವುದಿಲ್ಲ.
Tragic when you ignore your conscience.
ನೀವು ನಿಮ್ಮ ಮನಸ್ಸಾಕ್ಷಿಯನ್ನು ನಿರ್ಲಕ್ಷಿಸುವಾಗ ಅದು ಒಂದು ದುರಂತವೇ ಸರಿ.
Your whole body will be full of light, but when it is bad, your body is full of darkness.
ನಿಮ್ಮ ಶರೀರವು ತುಂಬಾ ಬೆಳಕಾಗಿರುತ್ತದೆ, ಆದರೆ ನಿಮ್ಮ ಕಣ್ಣು ಕೆಟ್ಟದಾಗಿರುವಾಗ ಇಡೀ ಶರೀರವು ತುಂಬಾ ಕತ್ತಲೆಯಿಂದ ಕೂಡಿಕೊಳ್ಳುತ್ತದೆ.
So watch out. Now listen to this word. Watch out.
ಈ ಒಂದು ವಚನವನ್ನು ಕೇಳಿಸಿಕೊಳ್ಳ್ರಿ, ನೋಡಿಕೊಳ್ಳ್ರಿ ಎಂಬುದಾಗಿ ಅಲ್ಲಿದೆ.
That the light in you doesn't become darkness.
ನಿಮ್ಮಲ್ಲಿರುವ ಬೆಳಕು ಕತ್ತಲಾಗದಂತೆ ನೋಡಿಕೊಳ್ಳಿರಿ.
That's the first warning.
ಅದು ಮೊದಲ ಎಚ್ಚರಿಕೆ.
How can the light in us become darkness? You know, when we are born as babies.
ಹೇಗೆ ನಮ್ಮಲ್ಲಿರುವ ಬೆಳಕು ಕತ್ತಲಾಗುತ್ತದೆ ನಿಮಗೆ ಗೊತ್ತಿದೆ. ನಾವೆಲ್ಲರೂ ಶಿಶುಗಳಾಗಿರುವಾಗ,
all of us have a pure conscience. The eye is clear.
ನಾವೆಲ್ಲರೂ ಶುದ್ಧ ಮನಸ್ಸಾಕ್ಷಿಯನ್ನ ಹೊಂದಿಕೊಂಡಿರುತ್ತೇವೆ. ನಮ್ಮ ಕಣ್ಣು ಬಹಳ ಶುದ್ಧತೆಯಿಂದ ಕೂಡಿರುತ್ತದೆ.
Very clear. All of us sitting here, you and I were born with a clear conscience.
ಬಹಳ ಶುದ್ಧವಾಗಿರುತ್ತದೆ. ನಮ್ಮಲ್ಲಿ ಕೂತಿರುವಂತ ಪ್ರತಿಯೊಬ್ಬರು ಕೂಡ ನೀವು ಮತ್ತೆ ನಾನು ಶುದ್ಧ ಮನಸ್ಸಾಕ್ಷಿಯಿಂದ ಹುಟ್ಟಿರುತ್ತೇವೆ.
Very sensitive.
ಬಹಳ ಸೂಕ್ಷ್ಮತೆ ಉಳ್ಳವರಾಗಿರುತ್ತೇವೆ.
We seen the bottom of a baby's foot, feet. so sensitive.
ನೀವು ಒಂದು ಸಣ್ಣ ಕೂಸಿನ ಪಾದಗಳನ್ನು ನೋಡುವಾಗ ಅದು ಬಹಳ ಸೂಕ್ಷ್ಮವಾಗಿರುತ್ತದೆ.
Touch it with a pin, it feels it. Their conscience is also like that.
ನೀವು ಒಂದು ಪಿನ್ನಿಂದ ಅದಕ್ಕೆ ಚುಚ್ಚಿದಾಗ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಮನಸ್ಸಾಕ್ಷಿಯು ಕೂಡ ಹಾಗೆ ಇರುತ್ತದೆ.
But look at our feet now.
ಈಗ ನಮ್ಮ ಪಾದಗಳನ್ನ ನೋಡ್ರಿ ನೀವು.
Scrape it with a knife and you don't feel it.
ಕೆಲವೊಮ್ಮೆ ಚಾಕುವಿನಿಂದ ಕೊಯ್ದರೂ ಕೂಡ ಅದು ಗೊತ್ತಾಗೋದೇ ಇಲ್ಲ.
That's how the conscience also becomes over a period of time. If you are not careful.
ನೀವು ಎಚ್ಚರಿಕೆಯಿಂದ ಕೂಡಿಲ್ಲ ಅಂದ್ರೆ ಕಾಲಕ್ರಮೇಣ ನಮ್ಮ ಮನಸ್ಸಾಕ್ಷಿಯು ಕೂಡ ಹಾಗೆ ಆಗುತ್ತದೆ.
ವಾಚ್ ಔಟ್ ದಟ್ ವಿಚ್ ಸ್ಟಾರ್ಟೆಡ್ ಆಸ್ ಲೈಟ್ ಇನ್ ಯು ಡಸ್ ನಾಟ್ ಬಿಕಮ್ ಡಾರ್ಕ್ನೆಸ್.
ನಿಮ್ಮಲ್ಲಿ ಪ್ರಾರಂಭವಾದಂತಹ ಬೆಳಕು ಕತ್ತಲಾಗದಂತೆ ನೋಡಿಕೊಳ್ಳಿರಿ.
ಹೌ ಡಸ್ ಇಟ್ ಬಿಕಮ್ ಡಾರ್ಕ್ನೆಸ್? ಬೈ ಇಗ್ನೋರಿಂಗ್ ದ ಲಿಟಲ್ ವಾಯ್ಸ್.
ಹೇಗೆ ಅದು ಕತ್ತಲಾಗುತ್ತದೆ? ಸಣ್ಣ ಸ್ವರವನ್ನ ನಿರ್ಲಕ್ಷ್ಯ ಮಾಡುವುದರಿಂದ.
ಇಟ್ ಟೆಲ್ಸ್ ಯು That's wrong. Don't do it.
ಆ ಸಣ್ಣ ಸ್ವರ ಹೇಳತ್ತೆ ಅದು ತಪ್ಪು, ಅದನ್ನ ಮಾಡಬೇಡ ಎಂಬುದಾಗಿ.
Don't speak to that person like that. It's not righteous what you're doing.
ಆ ವ್ಯಕ್ತಿ ಹತ್ರ ಆ ತರ ಮಾತನಾಡಬೇಡ, ಹಾಗೂ ನೀನು ಮಾಡುತ್ತಿರುವಂತದ್ದು ನೀತಿಯಿಂದ ಕೂಡಿಲ್ಲ ಎಂಬುವಂತ ಸಣ್ಣ ಸ್ವರ.
There you're making money in a wrong way. All that I'm speaking, you may ignore it.
ನೀವು ಹಣವನ್ನು ಬಹಳ ತಪ್ಪಾದ ಮಾರ್ಗದಲ್ಲಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು, ಅದು ಏನೆಲ್ಲ ಮಾತನಾಡಬಹುದು, ನೀವು ಅದನ್ನ ನಿರ್ಲಕ್ಷಿಸುವ ಸಾಧ್ಯತೆ ಇರುತ್ತೆ.
But that's that preacher inside you.
ನಿಮ್ಮಲ್ಲಿರುವಂತ ಆ ಒಬ್ಬ ಬೋಧಕನು
which will always tell you.
ನಿಮಗೆ ಯಾವಾಗಲೂ ಹೇಳುತ್ತಿರುತ್ತಾನೆ.
That's why little children, you know, it's very difficult for them to tell a lie.
ಅದೇ ರೀತಿ ಚಿಕ್ಕ ಮಕ್ಕಳು ಕೂಡ ನೀವು ನೋಡ್ರಿ, ಅವರಿಗೆ ಸುಳ್ಳು ಹೇಳುವುದು ಬಹಳ ಕಷ್ಟ.
You ask a 3-year old something and the 3-year old tells a lie, it's written all over its face. Mommy, I'm telling a lie.
ನೀವು 3 ವರ್ಷದ ಮಗುವಿಗೆ ಏನಾದರೂ ಕೇಳುವಾಗ ಆ ಮಗು ಸುಳ್ಳನ್ನ ತನ್ನ ಮುಖದಲ್ಲೇ ತೋರ್ಪಡಿಸಿಕೊಳ್ಳುತ್ತದೆ ಮತ್ತು ಈ ರೀತಿ ಹೇಳುತ್ತದೆ ತನ್ನ ಮುಖದ ಮುಖಾಂತರ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಮ್ಮ ಅಂತ.
Is there on the face?
ಅದರ ಮುಖದಲ್ಲಿದೆ.
It cannot hide it.
ಅದು ಮುಚ್ಚಿಡಲು ಆಗುವುದಿಲ್ಲ.
But you wait another 15 years and it'll tell a lie so perfectly that you'll really believe it.
ನೀವು 15 ವರ್ಷ ನಂತರ ಕಾದು ನೋಡ್ರಿ, ಆ ಮಗು ಬಹಳ ಪರಿಪೂರ್ಣವಾಗಿ ಸುಳ್ಳು ಹೇಳುತ್ತದೆ, ಆಗ ನೀವು ನಿಜವಾಗಿಯೂ ನಂಬಬೇಕಾಗುತ್ತದೆ ಅದನ್ನ.
Because it's he has succeeded in killing the conscience which told him at 3 years of age that's a lie.
ಆತನು 3ನೇ ವಯಸ್ಸಿನಲ್ಲಿ ಇರುವಾಗ ಸುಳ್ಳನ್ನ ಹೇಳುವ ಮುಖಾಂತರ ಮನಸ್ಸಾಕ್ಷಿಯನ್ನ ಕೊಲ್ಲುವುದರಲ್ಲಿ ಯಶಸ್ಸು ಕಂಡಿರುತ್ತಾನೆ.
Killed it. Now he's 18 years old, he can tell a lie with a straight face.
ಆತನ ಅದನ್ನ ಕೊಂದು 18ನೇ ವರ್ಷಕ್ಕೆ ಬಂದಾಗ ಜನರಿಗೆ ಮುಖಕ್ಕೆ ನೇರವಾಗಿ ಸುಳ್ಳನ್ನು ಹೇಳುತ್ತಾನೆ.
And so convincingly that other people believe it.
ಜನರು ನಂಬುವಂತೆ ಅದನ್ನ ಒಪ್ಪಿಸುತ್ತಾನೆ ಕೂಡ.
But his conscience is dead. He doesn't realize that he's lost something.
ಆತನ ಮನಸ್ಸಾಕ್ಷಿಯು ಸತ್ತು ಹೋಗಿರುತ್ತದೆ, ಆತನು ಅದನ್ನು ಗ್ರಹಿಸಿಕೊಳ್ಳುವುದಿಲ್ಲ, ಆತನು ಏನೋ ಒಂದನ್ನು ಕಳೆದುಕೊಂಡು ಬಿಟ್ಟಿರುತ್ತಾನೆ.
Through lies we can gain many things on earth.
ಸುಳ್ಳುಗಳ ಮುಖಾಂತರ ನಾವು ಈ ಲೋಕದಲ್ಲಿ ಅನೇಕ ಸಂಗತಿಗಳನ್ನು ಪಡೆದುಕೋಬಹುದು.
People get married telling lies.
ಜನರು ಮದುವೆ ಆಗ್ತಾರೆ ಸುಳ್ಳನ್ನು ಹೇಳುವ ಮುಖಾಂತರ.
Oh, how many cases I've heard of people who hid things when they got married.
ನಾನು ಎಷ್ಟೋ ಪ್ರಕರಣಗಳನ್ನು ಕೇಳಿಸಿಕೊಂಡಿದ್ದೇನೆ, ಅವರು ಮದುವೆ ಆಗುವಂತಹ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳನ್ನ ಮುಚ್ಚಿಟ್ಟಿರ್ತಾರೆ.
Told a lie.
ಅವರು ಸುಳ್ಳನ್ನು ಹೇಳಿರ್ತಾರೆ.
And they expect to have a very happy marriage.
ಅವರು ನಿರೀಕ್ಷೆ ಇಡ್ತಾರೆ ಸಂತೋಷವುಳ್ಳಂತ ಮದುವೆಯನ್ನ ನಾನು ಹೊಂದ್ಕೋಬಹುದು ಅಂತ.
And I have a happy marriage based on a foundation of a lie.
ಆದರೆ ಅವರ ಸಂತೋಷದ ಮದುವೆ ಜೀವಿತವು ಸುಳ್ಳು ಎಂಬ ಅಸ್ಥಿವಾರದ ಮೇಲೆ ಅವಲಂಬಿತವಾಗಿರುತ್ತದೆ.
You can't have a happy life.
ಆಗ ನೀವು ಸಂತೋಷವುಳ್ಳಂತ ಜೀವಿತವನ್ನು ಹೊಂದಿಕೊಳ್ಳಲು ಆಗುವುದಿಲ್ಲ.
And like someone said, one lie leads to another. It's easy to tell one lie.
ಯಾರೋ ಒಬ್ರು ಈ ರೀತಿ ಹೇಳಿದ್ದಾರೆ, ಒಂದು ಸುಳ್ಳು ಮತ್ತೊಂದು ಸುಳ್ಳಿಗೆ ನಡೆಸುತ್ತದೆ ಅಂತ. ಒಂದು ಸುಳ್ಳನ್ನ ಹೇಳುವಂತದ್ದು ಬಹಳ ಸುಲಭ ಅಂತ.
But it's very difficult to tell only one lie.
ಆದ್ರೆ ಬಹಳ ಕಷ್ಟ ಒಂದೇ ಒಂದು ಸುಳ್ಳನ್ನು ಕೂಡ ಹೇಳುವಂತದ್ದು.
Because once you've told a lie, you have to say a few other things after that to cover it up.
ಯಾಕಂದ್ರೆ ನೀವು ಒಂದು ಸುಳ್ಳು ಹೇಳಿದ ನಂತರ ಅದನ್ನ ಮುಚ್ಚಿಡಲು ಮತ್ತು ಇತರೆ ಸುಳ್ಳುಗಳನ್ನ ಹೇಳಬೇಕಾಗುತ್ತದಾಗ.
So very easily the conscience gets spoiled in us.
ಬಹಳ ಸುಲಭವಾಗಿ ನಮ್ಮಲ್ಲಿರುವಂತ ಮನಸ್ಸಾಕ್ಷಿಯು ಹಾಳಾಗಿ ಬಿಡುತ್ತದೆ.
Maybe there was a time in your early think of another area when you were first born again.
ನೀವು ಯೋಚಿಸ್ರಿ, ನೀವು ಮೊದಲ ಬಾರಿ ಹೊಸದಾಗಿ ಹುಟ್ಟಿದಾಗ.
Can you think back to the time when you first surrendered your life to Jesus.
ನೀವು ಮೊದಲು ಯೇಸುವಿಗೆ ನಿಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಏನು ಒಪ್ಪಿಸಿಕೊಟ್ಟಿರ್ತಿರಲ್ಲ ಆ ಸಮಯವನ್ನ ಸ್ವಲ್ಪ ಹೋಗಿ ಹಿಂದಕ್ಕೆ ಯೋಚನೆ ಮಾಡ್ತೀರಾ?
You were so thankful that he died for your sins and you saw the horribleness of sin. And you thanked him.
ನೀವು ನಿಮ್ಮ ಪಾಪದ ಭಯಾನಕತೆಯನ್ನ ನೋಡಿ ನಿಮ್ಮ ಪಾಪಕ್ಕೆ ಆತನು ಸತ್ತದ್ದಕ್ಕಾಗಿ ನೀವು ಕೃತಜ್ಞತೆ ಉಳ್ಳವರಾಗಿರ್ತೀರಿ ಮತ್ತು ಆತನಿಗೆ ಕೃತಜ್ಞತೆ ಸಲ್ಲಿಸಿರುತ್ತೀರಿ.
And you were so careful about the books you read.
ನೀವು ಓದಿದಂತ ಪುಸ್ತಕಗಳ ಕುರಿತಾಗಿ ಬಹಳ ಎಚ್ಚರಿಕೆಯಿಂದ ಇರ್ತೀರಿ.
You wouldn't watch certain television programs. You wouldn't look out to the movies.
ನೀವು ಕೆಲವು ನಿಶ್ಚಿತ ದೂರದರ್ಶನದ ಕಾರ್ಯಕ್ರಮಗಳನ್ನು ನೋಡುತ್ತಿರುವುದಿಲ್ಲ, ಆಗ ಚಲನಚಿತ್ರಗಳಿಗೆ ಹೋಗುತ್ತಿರುವುದಿಲ್ಲ. ಆಗ
ಯು ವರ್ ಕೇರ್ಫುಲ್ ಬಿಕಾಸ್ ಯು ವಾಂಟೆಡ್ ಟು ಕೀಪ್ ಯುವರ್ ಸೆಲ್ಫ್ ಪ್ಯೂರ್. ಬಟ್ ದೆನ್ ಟೈಮ್ ವೆಂಟ್ ಆನ್.
ನಿಮ್ಮನ್ನ ನೀವು ಶುದ್ಧವಾಗಿ ಇಟ್ಕೋಬೇಕು ಅನ್ನುವಂತ ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ಇರ್ತೀರಿ ವಿಷಯದಲ್ಲಿ. ಹಾಗೆ ಸಮಯವು ಕಳೆದಂತೆ
ಅಂಡ್ ಯು ಫೌಂಡ್ ದಟ್ ಮೋಸ್ಟ್ ಆಫ್ ದ ಕ್ರಿಶ್ಚಿಯನ್ಸ್ ಯು ಮಿಂಗಲ್ಡ್ ವಿತ್ ಈವನ್ ಬೋರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ವರ್ ನಾಟ್ ಸೀರಿಯಸ್.
ನೀವು ಅನೇಕ ಕ್ರೈಸ್ತರೊಟ್ಟಿಗೆ ಏನು ಸೇರಿಕೊಂಡಿರ್ತಿರಲ್ಲ, ಹೊಸದಾಗಿ ಹುಟ್ಟಿದಂತ ಕ್ರೈಸ್ತರೊಟ್ಟಿಗೂ ಕೂಡ ಅವರು ಗಂಭೀರತೆ ಹೊಂದಿಲ್ಲ ಎಂಬುದಾಗಿ ನೀವು ಕಂಡುಕೊಳ್ತೀರಿ.
ಅಂಡ್ ಯು ಡಿಸೈಡೆಡ್ ಟು ಬಿಕಮ್ ಲೈಕ್ ದೆಮ್ ಅಂಡ್ ನಾಟ್ ಲೈಕ್ ಜೀಸಸ್ ಕ್ರೈಸ್ಟ್ ಯುವರ್ ಮಾಸ್ಟರ್. ದಟ್ ವಾಸ್ ಯುವರ್ ಮಿಸ್ಟೇಕ್.
ನೀವು ನಿಮ್ಮ ಯಜಮಾನನಾದ ಯೇಸು ಕ್ರಿಸ್ತನಂತೆ ಆಗದೆ ಅವರ ರೀತಿಯಲ್ಲಿ ಆಗಲು ನಿರ್ಧಾರ ಮಾಡಿಬಿಟ್ಟಿರ್ತೀರಿ. ಅದೇ ನಿಮ್ಮ ತಪ್ಪಾಗಿರುತ್ತದೆ. ಹೆಚ್ಚಿನದಾಗಿ
ಸಮ್ ಟೈಮ್ ಇನ್ ಯುವರ್ ಲೈಫ್ you decided to become like the believers around you instead of becoming like Christ.
ನಿಮ್ಮ ಜೀವಿತದ ಯಾವುದೋ ಒಂದು ಸಮಯದಲ್ಲಿ ನೀವು ಯೇಸುಕ್ರಿಸ್ತನಂತೆ ಆಗದೆ ನಿಮ್ಮ ಸುತ್ತ ಇರುವಂತಹ ವಿಶ್ವಾಸಿಗಳ ರೀತಿಯಲ್ಲಿ ಆಗಲು ನೀವು ನಿರ್ಧಾರ ಮಾಡಿರ್ತೀರಿ.
There you took the wrong path.
ಅಲ್ಲಿ ನೀವು ತಪ್ಪಾದ ಹಾದಿಯನ್ನ ಕೈಗೊಂಡಿರ್ತೀರಿ.
You been going on that wrong path and see where you have reached now.
ಅದೇ ತಪ್ಪಾದ ಹಾದಿಯಲ್ಲಿ ನೀವು ಹೋಗುತ್ತಾ ಇರುತ್ತೀರಿ. ಈಗ ನೀವು ಎಲ್ಲಿ ತಲುಪಿದಿರಿ ನೋಡ್ಕೊಳ್ರಿ.
Think back to the day when you were first converted.
ನೀವು ಮೊದಲ ಬಾರಿ ದೇವರ ಕಡೆ ತಿರುಗಿಕೊಂಡಿದ್ರಲ್ಲ, ಅದರ ಬಗ್ಗೆ ಯೋಚನೆ ಮಾಡಿ. ಹಿಂದಕ್ಕೋಗಿ.
You were actually holier than you are today.
ಇವತ್ತಿಗಿಂತ ಆಗ ನೀವು ಹೆಚ್ಚು ಪವಿತ್ರರಾಗಿದ್ರಿ.
Because that day you were looking at Jesus. You were thankful for him.
ಯಾಕಂದ್ರೆ ನೀವು ಆ ದಿನ ಯೇಸುವನ್ನ ನೋಡ್ತಾ ಇದ್ರಿ, ಆತನಿಗೆ ಕೃತಜ್ಞತೆ ಉಳ್ಳವರಾಗಿದ್ರಿ ಬಹಳಷ್ಟು.